ಶಿಷ್ಯನಾಗಲು ಅರ್ಹತೆಗಳು ಭಾಗ ಎರಡು. ನಾವು ಗುರುಗಳಿಗೆ ತಕ್ಕ ಶಿಷ್ಯನಾಗಲು ಅರ್ಹತೆಗಳನ್ನು ನೋಡುತ್ತಾ ಇದ್ದೇವೆ. ಹಿಂದಿನ ಉಪನ್ಯಾಸದಲ್ಲಿ ಪ್ರಾರಂಭಿಸಿದೆವು. ಅಮಾನ್ಯೋ ಮತ್ಸರೋ ದಕ್ಷೋ ನಿರ್ಮಮೋ ದೃಢ ಸೌಹೃದ ಅಸತ್ವರೋರ್ಥ ಜಿಜ್ಞಾಸುರ್ ಅನಸೂಯುರ್ ಅಮೋಘವಾಕ್. ಇದರಲ್ಲಿ ನಾವು ಐದು ಅರ್ಹತೆಗಳನ್ನು ಹಿಂದಿನ ಉಪನ್ಯಾಸದಲ್ಲಿಯೇ ನೋಡಿದೆವು. ಅಮಾನಿ, ಅಮತ್ಸರ, ದಕ್ಷ, ನಿರ್ಮಮ ಹಾಗೂ ದೃಢ ಸೌಹೃದ. ಈಗ ಈ ಉಪನ್ಯಾಸದಲ್ಲಿ ಇನ್ನು ಉಳಿದ ಅರ್ಹತೆಗಳನ್ನು ನೋಡೋಣ. ನಂತರ ಅರ್ಹತೆ ಅಸತ್ವರ. ರಜೋಗುಣದಿಂದ ದಿಗ್ಭ್ರಮೆಗೊಳ್ಳಬಾರದು. ಏನೇನೋ ಆಸೆಗಳು ಹುಟ್ಟಬಹುದು. ಈ ಭೌತಿಕ ಪ್ರಪಂಚದಲ್ಲಿ ಇರುವವರೆಗೆ ನಮಗೆ ಭೌತಿಕ ಆಸೆಗಳು ಹುಟ್ಟುತ್ತವೆ. ಎಲ್ಲೇ ನೋಡಿದರೂ ರಜೋಗುಣಗಳಿಂದ ತುಂಬಿ ಹೋಗಿವೆ. ಏಕೆಂದರೆ ಎಲ್ಲರಿಗೂ ಇಂದ್ರಿಯಗಳ ತೃಪ್ತಿ ಬೇಕು. ಆದ್ದರಿಂದ ಒಬ್ಬನು ಇಂದ್ರಿಯ ತೃಪ್ತಿಯನ್ನು ಪೂರೈಸಿಕೊಳ್ಳಲು ಮತ್ತೊಬ್ಬನಿಗೆ ಇಂದ್ರಿಯ ತೃಪ್ತಿಯನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ನಡೆದುಕೊಳ್ಳುತ್ತಾನೆ. ಈಗ ಉದಾಹರಣೆಗೆ, ಏಕೆ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಲ್ಲಿ, ಜಾಹೀರಾತು ಬೋರ್ಡ್ಗಳಲ್ಲಿ, ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ ಅಸಹ್ಯವಾಗಿ ಚಿತ್ರಗಳನ್ನು ಹಾಕುತ್ತಾರೆ? ಇಂದ್ರಿಯಗಳನ್ನು ಕೆಣಕುವಂತಹ ಚಿತ್ರಗಳನ್ನು ಏಕೆ ಹಾಕುತ್ತಾರೆ? ಅವರ ಇಂದ್ರಿಯ ತೃಪ್ತಿಗಳನ್ನು ತೀರಿಸಿಕೊಳ್ಳುವುದಕ್ಕೆ ಹಾಕುತ್ತಾರೆ ಅಷ್ಟೇ. ಅದರಲ್ಲಿ ಬರುವ ಹಣದಿಂದ ಅವರ ಇಂದ್ರಿಯಗಳನ್ನು ತೃಪ್ತಿಪಡಿಸಿಕೊಳ್ಳಲು ಬ್ಯಾನರ್ಗಳನ್ನು ಹಾಕುತ್ತಾರೆ. ಈಗ ಉದಾಹರಣೆಗೆ, ಮತ್ತು ಪದಾರ್ಥಗಳ ಬ್ಯಾನರ್ಗಳು ಇರುತ್ತವೆ. ಮದ್ಯಪಾನೀಯಗಳ ಅಡ್ವರ್ಟೈಸ್ಮೆಂಟ್ಸ್, ವಿಸ್ಕಿ, ಬೀರ್ ಇಂತಹ ಪದಾರ್ಥಗಳ ಅಡ್ವರ್ಟೈಸ್ಮೆಂಟ್ಸ್ ಏಕೆ ಇತರರನ್ನು ಆಕರ್ಷಿಸುತ್ತಾರೆ? ಮ್ಯಾನುಫ್ಯಾಕ್ಚರ್ಗಳ ಇಂದ್ರಿಯಗಳ ತೃಪ್ತಿಗಳನ್ನು ತೀರಿಸಿಕೊಳ್ಳುವುದಕ್ಕೆ ಆಕರ್ಷಿಸುತ್ತಾರೆ. ಇಷ್ಟೇ ವಿಷಯ. ಸರ್ಕಾರವು ಇಂಥವುಗಳನ್ನು ನಿಷೇಧಿಸಬೇಕು, ಬ್ಯಾನ್ ಮಾಡಬೇಕು. ಈಗ ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತು, ಇವೆಲ್ಲವೂ ತುಂಬ ಕೆಟ್ಟವು, ಕೆಟ್ಟ ಚಟುವಟಿಕೆಗಳು, ಜನರು ನಾಶವಾಗುತ್ತಾರೆ ಎಂದು ಸರ್ಕಾರಕ್ಕೆ ಚೆನ್ನಾಗಿ ಗೊತ್ತು. ಎಷ್ಟು ಚೆನ್ನಾಗಿ ಗೊತ್ತೆಂದರೆ, ಪದಾರ್ಥಗಳ ಮೇಲೆ ಇಂಜುರಿಯಸ್ ಟು ಹೆಲ್ತ್ ಎಂದು ಹಾಕುತ್ತಾರೆ. ಆರೋಗ್ಯಕ್ಕೆ ಹಾನಿಕರ ಎಂದು ಹಾಕಲೇಬೇಕೆಂದು ನಿಯಮ ಮಾಡಿದೆ ಸರ್ಕಾರವು, ರೂಲ್ ಮಾಡಿದೆ. ಸಿಗರೆಟ್ ಪೆಟ್ಟಿಗೆಗಳ ಮೇಲೆ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಎಂದು ಹಾಕಲೇಬೇಕು, ಹಾಕಿರುತ್ತಾರೆ ಕೂಡ. ಈಗ ಅಜ್ಞಾನದಲ್ಲಿರುವವರು ತಪ್ಪು ಕೆಲಸವನ್ನು ಮಾಡಬಹುದು, ಆದರೆ ಹೇಗೆ ಸರ್ಕಾರವು ಇದನ್ನು ಬಿಡಬಹುದು? ಮೊದಲನೆಯದಾಗಿ, ಇಂತಹ ಪದಾರ್ಥಗಳನ್ನು ತಯಾರಿಸುವವನನ್ನು ಒದ್ದು ಒಳಗೆ ಹಾಕಬೇಕು, ಸೆರೆಯಲ್ಲಿ ಹಾಕಬೇಕು ಸರ್ಕಾರವು. ಇದನ್ನು ಬಿಟ್ಟು ಸರ್ಕಾರವು ಅವರನ್ನು ಮಾರಲು ಬಿಡುತ್ತಿದೆ. ನೋಡಿ, ಇದು ಇಂದಿನ ಕಲಿಯುಗ. ಸರ್ಕಾರವು, ರಾಜ್ಯವು ಹಾಗೂ ರಾಜ್ಯದ ಅಧಿಪತಿ ತಂದೆ ತಾಯಿ ಇದ್ದಂತೆ, ಪ್ರಜೆಗಳು ರಾಜನ ಮಕ್ಕಳಿದ್ದಂತೆ. ಇಂತಹ ಒಂದು ತಂದೆ ತಾಯಿಯ ವಾತ್ಸಲ್ಯದಿಂದಲೇ ಹಿಂದಿನ ಯುಗಗಳಲ್ಲಿ ರಾಜ್ಯವನ್ನು ಆಳುತ್ತಿದ್ದರು ರಾಜರು. ಆದ್ದರಿಂದಲೇ ಇಡೀ ಭೂಮಂಡಲವನ್ನು ಒಬ್ಬನೇ ಒಬ್ಬನು ರಾಜನು ರಾಜ್ಯವನ್ನು ಆಳುತ್ತಿದ್ದನು. ಪ್ರಜೆಗಳನ್ನು ಒಂದು ಪ್ರೀತಿಯ ಸ್ವಭಾವದಿಂದ, ಕೃಷ್ಣ ಪ್ರಜ್ಞೆಯಿಂದ ರಾಜರು ಆಳುತ್ತಿದ್ದ ಕಾರಣದಿಂದ ಇಡೀ ಭೂಮಂಡಲವನ್ನೇ ಒಬ್ಬನೇ ಒಬ್ಬನು ರಾಜನು ಆಳುತ್ತಿದ್ದನು. ಎದುರಿಸುವವರೇ ಇರುತ್ತಾ ಇರಲಿಲ್ಲ. ಆದರೆ ಈ ಕಲಿಯುಗದಲ್ಲಿಯೋ ಇಂತಹ ಪಾಪ ಕಾರ್ಯಗಳಿಗೆ, ಜನರು ನಾಶವಾಗುವಂತಹ ಕಾರ್ಯಗಳಿಗೆ ರಾಜ್ಯವು ಸಹಾಯ ಮಾಡುತ್ತಿದೆ. ನೋಡಿ, ಇದು ಇಂದಿನ ಕಲಿಯುಗದ ಪರಿಸ್ಥಿತಿ. ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, ಏವಂ ಪ್ರಜಾಭಿರ್ ದುಷ್ಟಾಭಿರ್ ಆಕೀರ್ಣೇ ಕ್ಷಿತಿಮಂಡಲೆ ಬ್ರಹ್ಮವಿಟ್ ಕ್ಷತ್ರ ಶೂದ್ರಾಣಂ ಯೋ ಬಲಿ ಭವಿತಾ ನೃಪ ಪ್ರಜಾಹಿ ಲುಬ್ಧೈ ರಾಜನ್ಯರ್ ನಿರ್ಗೃಣೈರ್ ದಸ್ಯು ಧರ್ಮಭಿ ಆಚಿನ್ನ ದಾರ ದ್ರವಿಣ ಯಾಸ್ಯಂತಿ ಗಿರಿಕಾನನಂ. ಕಲಿಯುಗದಲ್ಲಿ ನೀಚ ಜನಸಂಖ್ಯೆಯಿಂದ ತುಂಬಿ ಹೋಗುತ್ತದೆ. ಅನರ್ಹರಾದವರೆಲ್ಲ, ನೀಚರೆಲ್ಲ ಪದವಿಗಳಿಗೆ ಬರುತ್ತಾರೆ, ಅಧಿಕಾರಕ್ಕೆ ಬರುತ್ತಾರೆ. ಅಧಿಕಾರಿಗಳು ಅಧರ್ಮವಾಗಿ ಆಳುತ್ತಾರೆ ರಾಜ್ಯವನ್ನು, ಕರುಣೆ ಇಲ್ಲದೆ ಆಳುತ್ತಾರೆ. ಜನರು ತಮ್ಮ ಆಸ್ತಿ ಅಂತಸ್ತುಗಳನ್ನು ಕಳೆದುಕೊಂಡು, ಮನೆ ಮಕ್ಕಳನ್ನು ಕಳೆದುಕೊಂಡು ಪರ್ವತಗಳಲ್ಲಿ, ಕಾಡುಗಳಲ್ಲಿ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾರೆ. ನೋಡಿ, ಈ ರೀತಿಯಲ್ಲಿ ಹೇಳಿದೆ ಶ್ರೀಮದ್ ಭಾಗವತದಲ್ಲಿ. ಈ ಪರಿಸ್ಥಿತಿ ಎಷ್ಟೊಂದು ಭಯಂಕರವಾದ ಪರಿಸ್ಥಿತಿ. ಕಾಡಿಗೆ ಹೋದರೆ ಯಾವುದಾದರೂ ಪ್ರಾಣಿಗಳು ನಮ್ಮನ್ನು ಸಾಯಿಸಿ ಬಿಡುತ್ತವೆ ಎಂದು ಹೆದರುತ್ತೇವೆ. ಪರ್ವತಗಳಲ್ಲಿ ಹೋದರೆ, ಗುಹೆಗಳ ಒಳಗೆ ಹೋದರೆ ಇತರ ಜೀವರಾಶಿಗಳಿಂದ ನಮಗೆ ಅಪಾಯ ಎಂದು ಹೆದರುತ್ತೇವೆ. ಆದರೆ ಇಂತಹ ಕಲಿಯುಗದಲ್ಲಿ ಅಂತಹ ಜಾಗದಲ್ಲಿ ಹೋಗಿ ನಾವು ಬಚ್ಚಿಟ್ಟುಕೊಳ್ಳುತ್ತೇವೆ. ಈ ರೀತಿಯಲ್ಲಿ ಹೇಳುತ್ತಿದೆ ಶ್ರೀಮದ್ ಭಾಗವತವು. ಈ ಕಲಿಯುಗದಲ್ಲಿ ರಾಜ್ಯವನ್ನು ಆಳುವವರು ಅಷ್ಟೊಂದು ನೀಚರಾಗಿರುತ್ತಾರೆ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ನೋಡಿ, ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಇಂತಹ ಒಂದು ಭಯಂಕರವಾದ ಪರಿಸ್ಥಿತಿಯಿಂದ ನಾವು ಪಾರಾಗಬೇಕೆಂದರೆ ಶ್ರೀಕೃಷ್ಣನು ಚೈತನ್ಯ ಮಹಾಪ್ರಭುಗಳು ನೀಡಿದ ರಕ್ಷಣಾ ಕವಚವನ್ನು ನಾವು ಧರಿಸಬೇಕು. ಹರೇ ಕೃಷ್ಣ ಮಹಾಮಂತ್ರಕ್ಕೆ ನಾವು ಬಲವಾಗಿ ತುಂಬ ದೃಢವಾಗಿ ಶರಣಾಗಿ ಜಪಿಸುತ್ತಾ ಇರಬೇಕು. ಇದೊಂದೇ ಮಾರ್ಗ ಈ ಕಲಿಯುಗದಲ್ಲಿ. ಆದ್ದರಿಂದಲೇ ಬೃಹನ್ನಾರದೀಯ ಪುರಾಣದಲ್ಲಿ ಹಾಗೂ ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಹೇಳಿದೆ, ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ಸೇವ 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 ಗತಿರ್ ಅನ್ಯತ. ಈ ಕಲಿಯುಗದಲ್ಲಿ ಈ ಹರಿನಾಮ ಒಂದನ್ನು ಬಿಟ್ಟರೆ ಮತ್ತೊಂದು ಮಾರ್ಗವೇ ಇಲ್ಲ, ಬೇರೆ ಗತಿಯೇ ಇಲ್ಲ ಎಂದು ಮೂರು ಸತಿ ಹೊತ್ತಿ ಹೇಳುತ್ತಿದೆ. ಆದ್ದರಿಂದ ಈ ರಜೋಗುಣದಲ್ಲಿ ಉಂಟಾಗುವ ಭೌತಿಕ ಆಸೆಗಳನ್ನು ಬಿಡಬೇಕು. ಇಡೀ ಪ್ರಪಂಚವು ಕೆಣಕುತ್ತಲೇ ಇರುತ್ತವೆ. ಈ ಕಲಿಯುಗದಲ್ಲಿ ಇಡೀ ಪ್ರಪಂಚವು ನಮ್ಮ ಇಂದ್ರಿಯಗಳನ್ನು ಕೆಣಕುತ್ತಾ ಇರುತ್ತವೆ. ನಮ್ಮಲ್ಲಿ ರಜೋಗುಣದಲ್ಲಿ ಮುಳುಗಿಸುತ್ತದೆ ಈ ಪ್ರಪಂಚವು. ಆದರೂ ನಾವು ದೃಢವಾಗಿರಲು ಪ್ರಯತ್ನಿಸಬೇಕು, ದಿಗ್ಭ್ರಮೆಗೊಳಗಾಗಬಾರದು. ಇದು ಒಂದು ಗುರುಗಳಿಗೆ ಶಿಷ್ಯನಾಗಲು ಅರ್ಹತೆ. ಅಸತ್ವರಹ, ರಜೋಗುಣದಿಂದ ದಿಗ್ಭ್ರಮೆಗೊಳ್ಳಬಾರದು. ನಂತರ ಅರ್ಥ ಜಿಜ್ಞಾಸು. ಅರ್ಥ ಅಂದರೆ ಇಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳಲು ಶಿಷ್ಯನು ಜಿಜ್ಞಾಸೆಯಿಂದ ಇರಬೇಕು, ಕುತೂಹಲದಿಂದ ಇರಬೇಕು. ಆಧ್ಯಾತ್ಮಿಕ ವಿಷಯಗಳನ್ನು ವಿಚಾರಿಸುವುದರಲ್ಲಿ ತಿಳಿದುಕೊಳ್ಳುವುದರಲ್ಲಿ ಆಸಕ್ತನಾಗಿರಬೇಕು. ಇದು ಕೂಡ ಒಬ್ಬ ಒಳ್ಳೆಯ ಶಿಷ್ಯನಾಗಲು ಅರ್ಹತೆ, ಅರ್ಥ ಜಿಜ್ಞಾಸು. ಏಕೆಂದರೆ ವಿಷಯಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ಇಲ್ಲದಿದ್ದರೆ ತುಂಬ ಕಾಲವು ಭಕ್ತಿ ಮಾರ್ಗದಲ್ಲಿ ಉಳಿಯುವುದು ಕಷ್ಟ. ಕೆಲವು ಮಂದಿ ಜನರು ಶ್ರೀಲ ಪ್ರಭುಪಾದರ ಉಪನ್ಯಾಸಗಳನ್ನು ಕೇಳಿದ ನಂತರವೂ ಎಲ್ಲ ಒಂದೇ ಎಂದು ಮಾಯಾವಾದಿಗಳ ಹಾಗೆ ಮಾತನಾಡುತ್ತಾರೆ. ಎಲ್ಲರೂ ಒಂದೇ, ಎಲ್ಲ ದೇವತೆಗಳು ಒಂದೇ, ಎಲ್ಲ ಗುರುಗಳು ಒಂದೇ ಎಂದು ಕೆಲವು ಮಂದಿ ಜನರು ಮಾತನಾಡುತ್ತಾರೆ. ಇದಕ್ಕೆ ಮೂಲ ಕಾರಣವೇ ಅವರ ಅಜ್ಞಾನ. ವಿಷಯಗಳನ್ನು ಇದ್ದಂತೆ ಇದ್ದ ಹಾಗೆ ತಿಳಿದುಕೊಳ್ಳಲು ಆಸಕ್ತರಾಗಿರುವುದಿಲ್ಲ. ಒಬ್ಬ ಕೃಷ್ಣ ಭಕ್ತನು ಎಲ್ಲವನ್ನು ತಿಳಿದುಕೊಳ್ಳಬೇಕು, ಆಗಲೇ ಇತರ ಸಿದ್ಧಾಂತಗಳನ್ನು ಸೋಲಿಸಬಲ್ಲ. ವೇದವ್ಯಾಸರ ಸಿದ್ಧಾಂತಗಳಲ್ಲದೆ ಇತರ ಸಿದ್ಧಾಂತಗಳು ಇವೆ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಶ್ರೀಲ ಪ್ರಭುಪಾದರು ವಿವರಿಸಿದ್ದಾರೆ. ಗೌತಮ, ಕಣಾದ, ಕಪಿಲ, ಪತಂಜಲಿ, ಜೈಮಿನಿ ಹಾಗೂ ಅಷ್ಟಾವಕ್ರ ಇವರ ಆರು ಸಿದ್ಧಾಂತಗಳು ಇವೆ. ವ್ಯಾಸಾಸನದಲ್ಲಿ ಒಬ್ಬರು ಕುಳಿತುಕೊಳ್ಳಬೇಕೆಂದರೆ ಈ ಎಲ್ಲ ಸಿದ್ಧಾಂತಗಳನ್ನರಿತವರಾಗಿರಬೇಕು. ಆಗಲೇ ಭಾಗವತ ಸಿದ್ಧಾಂತದಿಂದ ಇತರ ಸಿದ್ಧಾಂತಗಳನ್ನು ಸವಾಲು ಹಾಕಿ ಸೋಲಿಸಲು ಸಾಧ್ಯ. ಆಗಲೇ ಅವರು ಗುರುಗಳಾಗಲು ಸಾಧ್ಯ. ಅಂತಹ ಗುರುಗಳೇ ಶ್ರೀಲ ಪ್ರಭುಪಾದರು. ಪ್ರಪಂಚದಲ್ಲಿ ಎಲ್ಲ ತರ್ಕವಾದಿಗಳನ್ನು, ಮಾಯಾವಾದಿಗಳನ್ನು, ಕಳ್ಳಸ್ವಾಮಿಯಂದಿರನ್ನು ಬ್ಲಾಸ್ಟ್ ಮಾಡಿ ಹಾಕಿದರು, ಒಡೆದು ಹಾಕಿದರು, ನಾಶ ಮಾಡಿದರು, ಎಲ್ಲರ ಬಳಿಯೂ ಸರಳವಾಗಿ ಗೆದ್ದರು. ಇಲ್ಲದಿದ್ದರೆ ಒಂದು ಕ್ರಿಶ್ಚಿಯನ್ ಕಂಟ್ರಿಗೆ ಹೋಗಿ ಹೇಗೆ ಉಪದೇಶ ಮಾಡಲು ಸಾಧ್ಯ? ಪಾಶ್ಚಾತ್ಯ ದೇಶಗಳಲ್ಲಿ ಪ್ರೀಚ್ ಮಾಡಲು ಹೇಗೆ ಸಾಧ್ಯ? ನೀವೇ ಯೋಚಿಸಿ ನೋಡಿ. ಇಲ್ಲಿ ಕ್ರಿಸ್ತು ಮತದವರು ಹಣವನ್ನು ಕೊಟ್ಟು ಪರಿವರ್ತನೆ ಮಾಡುವಂತೆ ಕ್ಯಾಶ್ ಕನ್ವರ್ಷನ್ ಮಾಡಲಿಲ್ಲ ಶ್ರೀಲ ಪ್ರಭುಪಾದರು. ಕ್ರಿಸ್ತು ಮತದವರು ಹಣವನ್ನು ಕೊಟ್ಟು ಹಿಂದೂ ಜನರನ್ನು, ಮುಸ್ಲಿಮರನ್ನು ತಮ್ಮ ಕ್ರಿಸ್ತು ಮತದವರಾಗಿ ಮಾಡಿಕೊಳ್ಳುತ್ತಾರೆ. ಆಗ ಕ್ರಿಸ್ತು ಮತಕ್ಕೆ ಕನ್ವರ್ಟ್ ಆದವರು, ಜೀಸಸ್ ಕ್ರೈಸ್ತರು ನನ್ನ ಎಲ್ಲ ದುಃಖಗಳನ್ನು ನಾಶ ಮಾಡಿದರು ಎಂದು ಸಂತೋಷ ಪಡುತ್ತಾರೆ. ಹಣ ಬಂದ ಕೂಡಲೇ ಸಂತೋಷ ಪಡುತ್ತಾರೆ. ಇದು ಮೂರ್ಖತನ. ಜೀಸಸ್ ಅನ್ನು ಶ್ರೀಲ ಪ್ರಭುಪಾದರು ತಮ್ಮ ಗುರುಗಳಾಗಿ ಅಂಗೀಕರಿಸುತ್ತಾರೆ. ಏಕೆಂದರೆ ಜೀಸಸ್ ಕೂಡ ಭಗವಂತನ ದೂತರೇ. ಆದರೆ ಈ ರೀತಿಯಲ್ಲಿ ಹಣವನ್ನು ಕೊಟ್ಟು ಮತವನ್ನು ಮಾರ್ಪಡಿಸುವಂತೆ ಕ್ರಿಶ್ಚಿಯನ್ಸ್ಗಳಿಗೆ ಹೇಳಲಿಲ್ಲ ಜೀಸಸ್ ಅವರು. ಜೀಸಸ್ ಹೇಳದಿರುವ ಕಾರ್ಯಗಳನ್ನು ಮಾಡುತ್ತಾರೆ ಕ್ರಿಶ್ಚಿಯನ್ಗಳು ಇಂದಿಗೆ. ಜೀಸಸ್ ಹೇಳಿರುವ ಕಾರ್ಯಗಳನ್ನು ಮಾಡುವುದಿಲ್ಲ, ಹೇಳದಿರುವ ಕಾರ್ಯಗಳನ್ನು ಮಾಡುತ್ತಾರೆ. ಇದೇ ಇಂದಿನ ಕ್ರಿಶ್ಚಿಯನರ ಕೆಲಸ. ಬರೀ ಕ್ರಿಶ್ಚಿಯನ್ಗಳೇ ಅಲ್ಲ, ಹಿಂದೂ ಮತದವರಾಗಲಿ ಮುಸ್ಲಿಮರಾಗಲಿ ಯಾರೇ ಆಗಲಿ ಅವರ ಗ್ರಂಥಗಳ ಪ್ರಕಾರ ನಡೆದುಕೊಳ್ಳುತ್ತಲೇ ಇಲ್ಲ ಇಂದಿಗೆ. ಜೀಸಸ್ ಹೇಳಿದಂತೆ, ಮೊಹಮ್ಮದ್ ಹೇಳಿದಂತೆ ನಡೆದುಕೊಳ್ಳುತ್ತಿಲ್ಲ ಇಂದಿನ ಅವರವರ ಮತದವರು. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಇಂದಿಗೆ ನಿಜವಾದ ಕ್ರಿಶ್ಚಿಯನ್ಸ್ ಇಲ್ಲ, ನಿಜವಾದ ಮುಸ್ಲಿಮರು ಇಲ್ಲ, ಮತ್ತೆ ನಿಜವಾದ ಹಿಂದೂ ಮತದವರು ಕೂಡ ಇಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರವಿದ್ದಾರೆ ಅಷ್ಟೇ. ಶ್ರೀಲ ಪ್ರಭುಪಾದರು ಕ್ರಿಶ್ಚಿಯನ್ಸ್ ಮಾಡುವಂತೆ ಹಣವನ್ನು ಕೊಟ್ಟು ಯಾರನ್ನೇ ಆಗಲಿ ತಮ್ಮ ಚಳುವಳಿಗೆ ಕರೆದುಕೊಳ್ಳಲಿಲ್ಲ. ಎಲ್ಲರಿಗೂ ಜ್ಞಾನವನ್ನು ನೀಡಿ ತಿಳಿಸಿ ಅರ್ಥ ಮಾಡಿ ಭಗವಂತನ ದಾಸರಾಗಿ ಮಾಡಿಕೊಂಡರು. ನೋಡಿ, ಎಲ್ಲ ಸಿದ್ಧಾಂತಗಳನ್ನು ಅರಿತವರಾದ್ದರಿಂದ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಲೆಕ್ಕವಿಲ್ಲದಷ್ಟು ಜನರನ್ನು ಕೃಷ್ಣ ಭಕ್ತರನ್ನಾಗಿ ಮಾಡಿದರು ಶ್ರೀಲ ಪ್ರಭುಪಾದರು. ಇದು ಶ್ರೀಲ ಪ್ರಭುಪಾದರಿಗೆ ಗುರುಗಳಿಗೆ ಇರುವ ಶಕ್ತಿ. ಆದ್ದರಿಂದ ನಾವು ಗುರುಗಳ ಹಾಗೆ ಎಲ್ಲ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೂ ನಮಗೆ ಎಷ್ಟು ಮಟ್ಟಕ್ಕೆ ಶಕ್ತಿ ಇದೆಯೋ ಅಷ್ಟು ಮಟ್ಟಕ್ಕೆ ಆದರೂ ತಿಳಿದುಕೊಳ್ಳಲು ನಾವು ಪ್ರಯತ್ನಿಸಬೇಕು. ವಿಷಯಗಳನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು, ಎಫರ್ಟ್ಗಳನ್ನು ಹಾಕಬೇಕು. ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳಲು ತುಂಬ ಚೆನ್ನಾಗಿ ಪ್ರಯತ್ನಿಸಬೇಕು, ಜಿಜ್ಞಾಸರಾಗಿರಬೇಕು. ಇದು ಒಂದು ಶಿಷ್ಯನಾಗಲು ಅರ್ಹತೆ. ನಂತರ ಅರ್ಹತೆ ಅನಸೂಯುಹು, ಇತರರ ಮೇಲೆ ಅಸೂಯೆ ಪಡಬಾರದು, ಹೊಟ್ಟೆ ಕಿಚ್ಚು ಪಡಬಾರದು, ಒಳ್ಳೆಯದರಲ್ಲಿ ಕೆಟ್ಟದ್ದನ್ನು ಹುಡುಕಲು ಪ್ರಯತ್ನಿಸಬಾರದು. ಇವೆಲ್ಲವೂ ಒಬ್ಬ ಸರಿಯಾದ ಶಿಷ್ಯನಾಗಲು ಅರ್ಹತೆಗಳು. ನಾವು ಚೆನ್ನಾಗಿ ಜ್ಞಾಪಕವನ್ನಿಟ್ಟುಕೊಳ್ಳಬೇಕು. ಈ ಅಸೂಯೆ ಎಂಬುವ ಒಂದು ಗುಣದಿಂದ ಈ ಭೌತಿಕ ಸೃಷ್ಟಿಗೆ ಬಂದು ಬಿದ್ದಿದ್ದೇವೆ. ಕೃಷ್ಣ ಲೋಕದಲ್ಲಿ ಏಕೆ ಕೃಷ್ಣನು ಭಗವಂತನು, ಏಕೆ ಅವನೇ ಪ್ರಭುವಾಗಬೇಕು? ಇಂತಹ ಅಸೂಯೆ ಗುಣದಿಂದಲೇ ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದು ಬಿದ್ದಿದ್ದೇವೆ. ಏಕೆಂದರೆ ನಾವು ಈ ರೀತಿಯಲ್ಲಿ ಯೋಚಿಸುವುದು ಸರಿಯಲ್ಲ. ಏಕೆ ಕೃಷ್ಣನೇ ದೇವರು ಎಂದು ಯೋಚಿಸುವುದು ಸರಿಯಲ್ಲ. ಈಗ ಒಂದು ಉದಾಹರಣೆ. ಈಗ ಒಬ್ಬನಿಗೆ ತಂದೆ ಇದ್ದಾನೆ, ಮಗನಿಗೆ ತಂದೆ ಇದ್ದಾನೆ. ಈಗ ಮಗನು ಹೇಳುತ್ತಾನೆ, ಏಕೆ ನನ್ನ ತಂದೆ ತಂದೆಯಾಗಿರಬೇಕು? ನಾನೇ ತಂದೆ, ನನ್ನ ತಂದೆಯೇ ಈಗ ಮಗ. ಈ ರೀತಿಯಲ್ಲಿ ಮೂರ್ಖತನದಿಂದ ಮಾತನಾಡುತ್ತಾನೆ. ಈ ರೀತಿಯಲ್ಲಿ ಅವನು ಯೋಚಿಸಿದ ಮಾತ್ರಕ್ಕೆ ಮಗನನ್ನು ಸೃಷ್ಟಿಸಿದ ತಂದೆಯು ಇಲ್ಲದೆ ಆಗುತ್ತಾನೆಯೇ? ಇದನ್ನು ನಾವು ಯೋಚಿಸಬೇಕು. ತಂದೆ ತಂದೆನೇ, ಮಗನು ಮಗನೇ, ಸೃಷ್ಟಿ ಮಾಡಿದವನು ಒಡೆಯನೇ, ಸೃಷ್ಟಿ ಮಾಡಲ್ಪಟ್ಟವನು ಸೇವಕನೇ. ಗುಣಲಕ್ಷಣಗಳಲ್ಲಿ ನೋಡಿದರೂ ಸರಿ, ಸೃಷ್ಟಿ ಮಾಡಿದವನಿಗೆ ಕೃಷ್ಣನಿಗೆ ಎಲ್ಲವೂ ಅಗಣಿತ ಪ್ರಮಾಣದಲ್ಲಿವೆ. ಎಲ್ಲ ಗುಣಗಳು ಭಗವಂತನಲ್ಲಿ ಅಗಣಿತವಾಗಿವೆ. ಆದರೆ ಸೃಷ್ಟಿ ಮಾಡಲ್ಪಟ್ಟವನಿಗೆ, ಅಂದರೆ ಜೀವಾತ್ಮಂದರಿಗೆ, ಎಲ್ಲವೂ ತುಂಬ ಚಿಕ್ಕ ಪ್ರಮಾಣದಲ್ಲಿರುತ್ತವೆ. ಎಲ್ಲ ಗುಣಗಳು ತುಂಬ ಚಿಕ್ಕ ಪ್ರಮಾಣದಲ್ಲಿವೆ, ಮೈನ್ಯೂಟ್ ಕ್ವಾಂಟಿಟಿ, ತುಂಬ ಮಿತಿಯಾಗಿವೆ. ಹೀಗಿರಬೇಕಾದರೆ ಹೇಗೆ ಜೀವಾತ್ಮಂದಿರು ಒಡೆಯನಾಗಲು ಸಾಧ್ಯ? ಈಗ ಯುದ್ಧದ ರಣರಂಗದಲ್ಲಿ ಯುದ್ಧ ಮಾಡುವವರ ತಾಕತ್ತು ಅನೇಕ ಬಗೆಗಳಾಗಿ ಉಂಟು. ಅತಿರಥಿ, ಮಹಾರಥಿ, ದಶರಥಿ, ಈ ರೀತಿಯಲ್ಲಿ ಅನೇಕ ಬಗೆಗಳು ಉಂಟು, ಅನೇಕ ಬಗೆಯ ಯೋಧರು ಉಂಟು. ಒಂದೇ ಸಮನೆ ಯೋಧನು 10,000 ಯೋಧರೊಡನೆ ಯುದ್ಧ ಮಾಡುವವನೂ ಉಂಟು, 60,000 ಯೋಧರೊಡನೆ ಯುದ್ಧ ಮಾಡುವವನೂ ಉಂಟು, ಮತ್ತೆ ಮಿತಿ ಇಲ್ಲದಷ್ಟು ಯೋಧರೊಡನೆ ಯುದ್ಧ ಮಾಡುವವನು ಉಂಟು. ಆದರೆ ಕಾಲ್ನಡೆಯ ಸೈನಿಕನೋ ಬರೀ ಒಬ್ಬನೊಡನೆ ಯುದ್ಧ ಮಾಡುವ ಶಕ್ತಿ ಇರುತ್ತದೆ. ಈಗ ಒಬ್ಬ ಸೋಲ್ಜರ್, ಸೈನಿಕನು ದೇಶದ ರಾಜನಾಗುತ್ತೇನೆ ಎಂದು ಹೇಳಿದರೆ ಮೂರ್ಖತನ, ತುಂಬ ದಡ್ಡತನ. ಇದೇ ರೀತಿಯಲ್ಲಿ ನಾವು ಕೂಡ ಸೋಲ್ಜರ್ಸ್, ಸೈನಿಕರ ಹಾಗೆ. ಆದರೆ ನಾವು ರಾಜನಾಗಲು ಇಚ್ಛಿಸಿದ್ದೇವೆ, ರಾಜ್ಯದ ರಾಜನ ಮೇಲೆ ಅಸೂಯೆ ಪಟ್ಟೆವು. ಏಕೆ ಅವನು ರಾಜ? ನಾನೇ ರಾಜ, ನಾನೇ ಒಡೆಯ. ಈ ರೀತಿಯಲ್ಲಿ ನಾವು ಅಸೂಯೆ ಪಟ್ಟೆವು. ಇಂತಹ ಒಂದು ಕಾರಣದಿಂದ ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದು ಬಿದ್ದಿದ್ದೇವೆ. ನಾವು ಅರ್ಹತೆಗಳು ಸ್ವಲ್ಪವೂ ಇಲ್ಲದೆ ಭಗವಂತನಾಗಲು ಇಚ್ಛಿಸಿದೆವು, ಅಸೂಯೆ ಪಟ್ಟೆವು. ವಾಸ್ತವವಾಗಿ ಭಗವಂತನಾಗಲು ಯಾರಿಗೂ ಸಾಧ್ಯವಿಲ್ಲ, ಅನ್ಲಿಮಿಟೆಡ್ ಆಗಲು ಯಾರಿಗೂ ಸಾಧ್ಯವಿಲ್ಲ. ಹೇಗೆ ಒಬ್ಬ ಮಗನ ತಂದೆಯು ಮಗನ ಮಗನಾಗಲು ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ನಾವು ಭಗವಂತನಾಗಲು ಸಾಧ್ಯವಿಲ್ಲ. ಜೀವಾತ್ಮಂದಿರು ಭಗವಂತನಾಗಲು ಸಾಧ್ಯವಿಲ್ಲ, ಪರಮಾತ್ಮನಾಗಲು ಸಾಧ್ಯವಿಲ್ಲ. ನಾನು ಒಂದು ವ್ಯಾಯಾಮದಿಂದ ಯೋಗಾಭ್ಯಾಸದಿಂದ ದೇವರಾಗಿ ಬಿಡುತ್ತೇನೆ ಎಂದು ಹೇಳುವುದು ಒಂದು ದೊಡ್ಡ ದಡ್ಡತನ. ಇಂತಹ ರೀತಿಯಲ್ಲಿ ಇದನ್ನು ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ. ನನಗೆ ಗೊತ್ತಿರುವವರ ಬಂಧು ಒಬ್ಬರು ಏನೋ ಧ್ಯಾನ ಯೋಗ ಎಂದು ಹೆಸರನ್ನಿಟ್ಟುಕೊಂಡು ಮಾಡಿ ಈಗ ನಾನೇ ದೇವರಾದೆ ಎಂದು ಭಾವಿಸಿ ದೇವರ ಮನೆಯಲ್ಲಿರುವ ಪೂಜಾ ಕೊಠಡಿಯಲ್ಲಿರುವ ದೇವರನ್ನು ತೆಗೆದು ಹಾಚಿ ಹಾಕಿ ಅವರ ಚಿತ್ರವನ್ನು ಫೋಟೋವನ್ನು ಇಟ್ಟರು. ಅವರಿಗೆ ಅವರೇ ಪೂಜೆ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ನೋಡಿ ಎಷ್ಟು ದೊಡ್ಡ ಮೂರ್ಖತನ. ಆದರೆ ಕೆಲವು ದಿನಗಳಲ್ಲಿ ಒಂದು ರೋಗದಿಂದ ಸತ್ತರು, ಮರಣಿಸಿದರು, ಅಕಾಲ ಮೃತ್ಯುವನ್ನು ಹೊಂದಿದರು. ನೋಡಿ ತಮ್ಮ ಮರಣವನ್ನು ತಡೆಯಲು ಸಾಧ್ಯವಿಲ್ಲ, ತಮಗೆ ಉಂಟಾಗುವ ರೋಗಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಆದರೆ ನಾನೇ ದೇವರು ಎಂದು ಅಹಂಕಾರದಿಂದ ಅನೇಕ ಮಂದಿ ನಡೆದುಕೊಳ್ಳುತ್ತಾರೆ. ಇದು ಎಷ್ಟು ದೊಡ್ಡ ತಪ್ಪು. ಆದ್ದರಿಂದ ನಾವು ಭಗವಂತನ ಮೇಲೆ ಅಸೂಯೆ ಪಡಬಾರದು. ನನಗೆ ಏಕೆ ಇವನು ತಂದೆಯಾದ ಎಂದು ಯಾರೂ ಅಸೂಯೆ ಪಡುವುದಿಲ್ಲ. ಇದೇ ರೀತಿಯಲ್ಲಿ ನಾವು ಭಗವಂತನ ಮೇಲೆ ಕೂಡ ಅಸೂಯೆ ಪಡಬಾರದು. ವಾಸ್ತವವಾಗಿ ಭಗವಂತನ ಮೇಲೆ ಮಾತ್ರವಲ್ಲ, ನಾವು ಯಾರ ಮೇಲೆ ಕೂಡ ಅಸೂಯೆ ಪಡಬಾರದು. ಭಕ್ತರ ಮೇಲೆ ಅಸೂಯೆ ಪಡುವ ಮಾತನ್ನು ಬಿಡಿ, ಈ ಭೌತಿಕ ಪ್ರಪಂಚದ ಕರ್ಮಿಗಳ ಮೇಲೆ ಕೂಡ ನಾವು ಅಸೂಯೆ ಪಡಬಾರದು. ಏಕೆಂದರೆ ಈ ಅಸೂಯೆ ಒಂದು ತುಂಬ ದೊಡ್ಡ ರೋಗ. ಇಂತಹ ರೋಗದಿಂದ, ಇಂತಹ ಅಸೂಯೆ ಎಂಬುವ ರೋಗದಿಂದ ನಾವು ವಿಮುಕ್ತರಾಗಿರಬೇಕು. ಇದು ಕೂಡ ಒಂದು ಒಳ್ಳೆ ಶಿಷ್ಯನಾಗಲು ಅರ್ಹತೆ, ಅನಸೂಯುಹು. ನಂತರ ಕೊನೆಯದಾಗಿ ಅಮೋಘವಾಕ್, ಭೌತಿಕ ಪ್ರಪಂಚದ ವಿಷಯಗಳ ಬಗ್ಗೆ ನಿರಾಸಕ್ತನಾಗಿರಬೇಕು. ಬರೀ ಕೃಷ್ಣನ ಹಾಗೂ ಅವನ ಭಕ್ತರ ವಿಷಯಗಳಲ್ಲಿ ಒಬ್ಬನು ಆಸಕ್ತನಾಗಿರಬೇಕು. ಇದನ್ನು ಅಮೋಘವಾಕ್ ಎಂದು ಕರೆಯುತ್ತೇವೆ. ಈ ಭೌತಿಕ ಪ್ರಪಂಚದ ವಿಷಯಗಳು ಎಷ್ಟೊಂದು ರೀತಿಯಲ್ಲಿ ನಮ್ಮ ಮುಂದೆ ಬರುತ್ತವೆ ಈ ಕಲಿಯುಗದಲ್ಲಿ. ನ್ಯೂಸ್ ಪೇಪರ್ಸ್, ಮ್ಯಾಗ್ಝಿನ್ಸ್, ಅಡ್ವರ್ಟೈಸ್ಮೆಂಟ್ಸ್, ಟೆಲಿವಿಷನ್ಸ್, ಪೋಸ್ಟರ್ಸ್, ಈ ರೀತಿಯಲ್ಲಿ ಎಷ್ಟೊಂದು ರೀತಿಗಳಲ್ಲಿ ಭೌತಿಕ ಪ್ರಪಂಚದ ವಿಷಯಗಳು ನಮ್ಮ ಮುಂದೆ ಬರುತ್ತಲೇ ಇರುತ್ತವೆ. ಬರೀ ಸಮಾಚಾರಗಳನ್ನು ಓದುತ್ತಾ ಇದ್ದರೆ ನಮಗೆ ಏನು ಪ್ರಯೋಜನ? ಟಿವಿಯನ್ನು ನೋಡುತ್ತಾ ಕುಳಿತುಕೊಂಡರೆ ಏನು ಪ್ರಯೋಜನ? ಅಂತಿಮ ಕಾಲದಲ್ಲಿ ಯಮದೂತರು ಭಯಂಕರವಾದ ರೂಪದಲ್ಲಿ ಭಯಂಕರವಾದ ಪ್ರಾಣಿಗಳನ್ನಿಟ್ಟುಕೊಂಡು ನಮ್ಮ ಮುಂದೆ ಬಂದು ನಿಂತುಕೊಳ್ಳುತ್ತಾರೆ. ಆಗ ಆ ಸಮಯದಲ್ಲಿ, ಅಂತಿಮ ಸಮಯದಲ್ಲಿ ಯಾವ ನ್ಯೂಸ್ ಪೇಪರ್, ಟಿವಿ, ಚಲನಚಿತ್ರಗಾರನು, ಸ್ಪೋರ್ಟ್ಸ್ ಸ್ಟಾರ್ಗಳು ಕಾಪಾಡುವುದಿಲ್ಲ. ಯಾರೇ ಆಗಲಿ, ನಾವು ಯಾರನ್ನು ನಮ್ಮ ಬಾಳಾಗಿ ಸ್ವೀಕರಿಸಿದೆವೋ ಅವರು ನಮ್ಮನ್ನು ಕಾಪಾಡುವುದಿಲ್ಲ, ಕಾಪಾಡಲು ಸಾಧ್ಯವೂ ಇಲ್ಲ. ಏಕೆಂದರೆ ಅವರೇ ಅಪಾಯದಲ್ಲಿರುತ್ತಾರೆ. ಈಗ ಹೇಗೆ ಅವರು ನಮ್ಮನ್ನು ಕಾಪಾಡಲು ಸಾಧ್ಯ? ಯಮದೂತರು ತುಂಬ ಶಕ್ತಿವಂತರು. ಭೌತಿಕ ದೇಹವನ್ನು ಮುಟ್ಟುವುದಲ್ಲದೆ ಸೂಕ್ಷ್ಮ ಶರೀರವನ್ನು ಕೂಡ ಮುಟ್ಟುತ್ತಾರೆ. ನೋಡಿ ಇದು ಯಮದೂತರಿಗೆ ಇರುವ ಶಕ್ತಿ. ನಾವು ಈ ಭೌತಿಕ ಪ್ರಪಂಚದ ವಿಷಯಗಳ ಮೇಲೆ ಆಸಕ್ತರಾಗಿದ್ದರೆ ನಮ್ಮ ಮರಣದ ಕಾಲದಲ್ಲಿ ಹಾಗೂ ಮರು ಜನ್ಮದಲ್ಲಿ ಕೂಡ ತುಂಬ ಕಷ್ಟಗಳನ್ನು ಅನುಭವಿಸುತ್ತೇವೆ. ಆದ್ದರಿಂದ ಈ ಮನೆಯವನು ಹಿಂಗಾದ, ಆ ಮನೆಯವಳು ಓಡಿ ಹೋದಳು, ನನ್ನ ಅತ್ತೆ ಹೀಗೆ, ನಿನ್ನ ಸೊಸೆ ಹಾಗೆ, ಅವನು ಈ ರೀತಿಯಲ್ಲಿದ್ದಾನೆ, ಅವಳು ಆ ರೀತಿಯಲ್ಲಿದ್ದಾಳೆ, ಸಚಿನ್ ಚೆನ್ನಾಗಿ ಆಡಿದ, ಅವಳು ತುಂಬ ಚೆನ್ನಾಗಿ ನಟಿಸುತ್ತಾಳೆ, ಈ ಸಿನಿಮಾ ಚೆನ್ನಾಗಿತ್ತು, ಆ ಸೀರಿಯಲ್ ತುಂಬ ಚೆನ್ನಾಗಿದೆ, ಇಂಥವುಗಳನ್ನೆಲ್ಲ ಬಿಟ್ಟು ಹಾಕಬೇಕು. ನಮ್ಮ ಬಾಳಿನಿಂದ ಇಂತಹ ಬೇಡದಿರುವ ವಿಷಯಗಳನ್ನು, ಒಂದೇ ಒಂದು ರೂಪಾಯಿಗೂ ಪ್ರಯೋಜನವಿಲ್ಲದ ವಿಷಯಗಳನ್ನು ತ್ಯಜಿಸಬೇಕು. ಈ ಮನುಷ್ಯ ಜನ್ಮವು ವಟವಟ ಎಂದು ಕಪ್ಪೆಗಳ ಹಾಗೆ ಶಬ್ದ ಮಾಡುವುದಕ್ಕೆ ಅಲ್ಲ ಇರುವುದು. ಆಚಾರ್ಯರು ಒಂದು ಸುಂದರವಾದ ಉದಾಹರಣೆಯನ್ನು ಕೊಡುತ್ತಾರೆ. ಒಂದು ಕಪ್ಪೆ ಫ್ರಾಗ್ ಕ್ರ್ 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 ಎಂದು ಶಬ್ದ ಮಾಡುತ್ತಾ ಸಮೀಪದಲ್ಲಿರುವ ಹಾವಿನ ಬಳಿಯಿಂದ ಮರಣವನ್ನು ಪಡೆಯುತ್ತದೆ. ಶಬ್ದವನ್ನು ಮಾಡಿ ಹಾವಿನ ಕೈಯಲ್ಲಿ ಸಿಕ್ಕಿಕೊಂಡು ಮರಣಿಸುತ್ತದೆ ಕಪ್ಪೆ. ಕಪ್ಪೆಯು ಇರುವ ಜಾಗವನ್ನು ತೋರಿಸಿ ಹಾವಿಗೆ ಆಹಾರವಾಗುತ್ತದೆ. ಇದೇ ರೀತಿಯಲ್ಲಿ ನಾವು ಇಂತಹ ಬೇಡದಿರುವಂತಹ ವಿಷಯಗಳನ್ನು ಮಾತನಾಡುತ್ತಾ ಮರಣವನ್ನು ನಾವು ಆಹ್ವಾನಿಸುತ್ತಿದ್ದೇವೆ ನೋಡಿ. ಆದ್ದರಿಂದ ನಾವು ಚೆನ್ನಾಗಿ ಯೋಚಿಸಬೇಕು, ನನ್ನ ಜನ್ಮದ ಉದ್ದೇಶವೇನು, ನಾನು ಏಕೆ ಇಲ್ಲಿಗೆ ಬಂದು ನರಳುತ್ತಿದ್ದೇನೆ, ನಾನು ಯಾರು, ನಾನು ಸತ್ತ ನಂತರ ಏನಾಗುತ್ತೇನೆ, ಭಗವಂತನು ಯಾರು, ನನಗೂ ಹಾಗೂ ಭಗವಂತನಿಗೆ ಏನು ಸಂಬಂಧ, ಈ ರೀತಿಯಲ್ಲೆಲ್ಲ ನಾವು ಯೋಚಿಸುತ್ತಾ ಇರಬೇಕು. ಇದೇ ಮನುಷ್ಯ ಜನ್ಮದ ಉದ್ದೇಶ. ಅಥಾತೋ ಬ್ರಹ್ಮ ಜಿಜ್ಞಾಸ. ಬರೀ ಕಪ್ಪೆಗಳ ಹಾಗೆ ಕಾಗೆಗಳ ಹಾಗೆ ವಟವಟ ಎಂದು ಶಬ್ದ ಮಾಡುವುದಲ್ಲ, ಭಗವದ್ಗೀತೆ ಹಾಗೂ ಭಾಗವತದ ಬಗ್ಗೆ ಮಾತನಾಡುವುದು, ಶ್ರೀಕೃಷ್ಣನ ಲೀಲೆಗಳ ಬಗ್ಗೆ ಮಾತನಾಡುವುದು, ಇದು ಮನುಷ್ಯ ಜನ್ಮದ ಉದ್ದೇಶ. ಆದ್ದರಿಂದ ಇಂತಹ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ನಾವು ಆಸಕ್ತರಾಗಿರಬೇಕು, ಬೇಡದಿರುವ ವಿಷಯಗಳ ಬಗ್ಗೆ ಅಲ್ಲ. ಬರೀ ಕೃಷ್ಣನಿಗೆ ಸಂಬಂಧಪಟ್ಟ ವಿಷಯಗಳನ್ನು ಮಾತನಾಡಬೇಕು. ಇದು ಅಮೋಘ ವಾಕ್. ಈ ಅಮೋಘ ವಾಕ್ ಗುರುಗಳ ಶಿಷ್ಯನಾಗಲು ಒಂದು ಅರ್ಹತೆ, ಕೊನೆಯ ಅರ್ಹತೆ. ಅಮಾನ್ಯ ಮತ್ಸರೋ ದಕ್ಷೋ ನಿರ್ಮಮೋ ದೃಢ ಸೌಹೃದ ಅಸತ್ವರೋರ್ಥ ಜಿಜ್ಞಾಸುರ್ ಅನಸೂಯುರ್ ಅಮೋಘ ವಾಕ್. ಪಟ್ಟಿಯಲ್ಲಿ ಅರ್ಹತೆಗಳ ಶ್ಲೋಕದಲ್ಲಿ ಅಮೋಘ ವಾಕ್ ಎಂಬುವುದು ಶಿಷ್ಯನಾಗಲು ಕೊನೆಯ ಅರ್ಹತೆ. ಈಗ ಇವುಗಳೆಲ್ಲ, ಈ ಅರ್ಹತೆಗಳೆಲ್ಲ ನನ್ನಲ್ಲಿ ಇಲ್ಲ, ಆದ್ದರಿಂದ ನಾನು ಇಂದಿನಿಂದ ಶ್ರೀಲ ಪ್ರಭುಪಾದರ ಶಿಷ್ಯನಲ್ಲ, ಇಂದಿನಿಂದ ಅವರು ಹಾಕಿದ ನಿಯಮಗಳನ್ನು ನಾನು ಬಿಟ್ಟು ಬಿಡುತ್ತೇನೆ, ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಬಿಟ್ಟು ಬಿಡುತ್ತೇನೆ ಎಂದು ನಾವು ಮೂರ್ಖತನದಿಂದ ನಿರ್ಧರಿಸಬಾರದು, ತೀರ್ಮಾನಿಸಬಾರದು. ಇದು ಮೂರ್ಖತನ. ಈ ಗುಣಗಳನ್ನು, ಅರ್ಹತೆಗಳನ್ನು ನಾವು ಪಡೆಯಲು ಪ್ರಾಮಾಣಿಕತೆಯಿಂದ ಪ್ರಯತ್ನಿಸಬೇಕು. ಅದನ್ನು ಬಿಟ್ಟು ಈ ರೀತಿಯಲ್ಲಿ ಯೋಚಿಸಿದರೆ ನಮಗೆ ನಷ್ಟ. ಗುರುಗಳಿಗೆ, ಶ್ರೀಲ ಪ್ರಭುಪಾದರಿಗೆ ಎಷ್ಟು ಕರುಣೆ ಇರುತ್ತದೆ ಅಂದರೆ, ನಾವು ಎಷ್ಟೇ ನೀಚ ಕಾರ್ಯಗಳನ್ನು ಮಾಡಿದರೂ ಅವರು ಕ್ಷಮಿಸಿ ಮತ್ತೆ ನಮ್ಮನ್ನು ನಮ್ಮ ಭಕ್ತಿ ಸೇವೆಯಲ್ಲಿ ಮುಂದುವರಿಯುವಂತೆ, ಭಕ್ತಿ ಸೇವೆಯನ್ನು ಆಚರಿಸುವಂತೆ ಕೇಳಿಕೊಳ್ಳುತ್ತಾರೆ. ಇದನ್ನು ನಾವು ಅವರ ಚರಿತ್ರೆಯಲ್ಲಿ ಎಷ್ಟೊಂದು ಬಾರಿ ನೋಡಿದ್ದೇವೆ. ಅವರ ಕೆಲವರು ಶಿಷ್ಯರು ನೀಚ ಕಾರ್ಯಗಳನ್ನು ಮಾಡಿ ಸಿಕ್ಕಿ ಹಾಕಿಕೊಂಡಾಗ ಶ್ರೀಲ ಪ್ರಭುಪಾದರು ಅವರನ್ನು ಕ್ಷಮಿಸಿ ಭಗವಂತನ ಭಕ್ತಿ ಸೇವೆಯಲ್ಲಿ ಮತ್ತೆ ತೊಡಗಬೇಕೆಂದು ಹೇಳುತ್ತಾರೆ. ಕೈ ಬಿಡುವುದಿಲ್ಲ ಶ್ರೀಲ ಪ್ರಭುಪಾದರು ಎಂದಿಗೂ. ಮತ್ತೆ ಅವರನ್ನು ಪಾವನ ಮಾಡಲು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಹೀಗಿರಬೇಕಾದರೆ ನಮಗೆ ಈ ಅರ್ಹತೆಗಳಿಲ್ಲ ಎಂದ ಮಾತ್ರಕ್ಕೆ ಶ್ರೀಲ ಪ್ರಭುಪಾದರ ಎಲ್ಲ ನಿಯಮಗಳನ್ನು ಆಚರಿಸುವುದನ್ನು ಬಿಟ್ಟು ಬಿಡಬೇಕು ಎಂದು ಅರ್ಥವಲ್ಲ. ಈಗ ಒಂದು ಅಂಗಡಿಯನ್ನು ನಿರ್ಮಾಣಿಸುತ್ತೇವೆ, ಹೊಸ ಅಂಗಡಿಯನ್ನು ವ್ಯಾಪಾರ ಮಾಡಲು ಕಟ್ಟುತ್ತೇವೆ, ಪ್ರಾರಂಭಿಸುತ್ತೇವೆ. ವ್ಯಾಪಾರದಲ್ಲಿ ಲಾಭ ಬರುತ್ತಿಲ್ಲ ಎಂದ ಮಾತ್ರಕ್ಕೆ ಅಂಗಡಿಯನ್ನು ತಕ್ಷಣವೇ ಮುಚ್ಚಿಬಿಡುವುದಿಲ್ಲ. ವ್ಯಾಪಾರವನ್ನು ಜಾಸ್ತಿ ಮಾಡುವ ಮಾರ್ಗಗಳನ್ನು ಹುಡುಕುತ್ತೇವೆ. ಇದೇ ರೀತಿಯಲ್ಲಿ ನಾವು ಶ್ರೀಲ ಪ್ರಭುಪಾದರ ಸರಿಯಾದ ಶಿಷ್ಯರಾಗಲು, ಅರ್ಹತೆಗಳನ್ನು ಸಂಪಾದಿಸಲು ಪ್ರಯತ್ನಿಸುತ್ತಲೇ ಇರಬೇಕು. ಈಗ ಅರ್ಹತೆಗಳಿಲ್ಲ ಎಂದು ಭಕ್ತಿ ಸೇವೆಯನ್ನು, ಅವರು ಹಾಕಿದ ನಿಯಮಗಳನ್ನು ಬಿಟ್ಟು ಬಿಡಬಾರದು. ಇದು ತುಂಬಾ ತಪ್ಪು. ಈಗ ಯಾರಾದರೂ ಪ್ರಶ್ನಿಸಬಹುದು, ವ್ಯಾಪಾರವು ಜಾಸ್ತಿ ಮಾಡಲು ಎಲ್ಲ ಪ್ರಯತ್ನಗಳನ್ನು ಮಾಡಿ ಕೂಡ ಲಾಭವು ಬರುತ್ತಿಲ್ಲ ಎಂದಾಗ ಅಂಗಡಿಯನ್ನು ಖಂಡಿತವಾಗಿ ಮುಚ್ಚಿ ಹಾಕುತ್ತೇವೆ ಅಲ್ಲವೇ? ಇದೇ ರೀತಿಯಲ್ಲಿ ಇಲ್ಲಿ ಕೂಡ ನಾವು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಅರ್ಹತೆಗಳನ್ನು ಸಾಧಿಸಲು ಸಾಧ್ಯವಾಗದ ಕಾರಣದಿಂದ ನಾನು ಶ್ರೀಲ ಪ್ರಭುಪಾದರ ನಿಯಮಗಳನ್ನು ಬಿಟ್ಟು ಬಿಡಬೇಕು ತಾನೇ ಎಂದು ಯಾರಾದರೂ ಪ್ರಶ್ನಿಸಬಹುದು. ಈ ರೀತಿಯಲ್ಲಿ ಈಗ ಯಾರಾದರೂ ಕೇಳಬಹುದು. ಇದಕ್ಕೆ ಉತ್ತರ ಶ್ರೀಲ ನಾರದ ಮುನಿಗಳು ಹೇಳುತ್ತಾರೆ. ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜನ್ನ ಪಕ್ವೋ ತಪತೆ ತಥೋ ಯದಿ ಯತ್ರ ಕ್ವವಾ ಭದ್ರಂ ಅಭೂತ್ ಅಮುಷ್ಯ ಕಿಂ ಕೋ ವಾರ್ತ ಆಪ್ತೋ ಭಜತಾಂ ಸ್ವಧರ್ಮತಃ. ಭೌತಿಕ ಪ್ರಪಂಚದ ಕಾರ್ಯಗಳನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದರೂ ಲಾಭವೇನು? ಆಧ್ಯಾತ್ಮಿಕ ಪ್ರಯತ್ನಗಳು ಸ್ವಲ್ಪ ಭಾಗದಲ್ಲಿ ನಿಂತು ಹೋದರೆ ನಷ್ಟವೇನು? ಇದು ನಾರದ ಮುನಿಗಳ ಉತ್ತರ, ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಆದ್ದರಿಂದ ಶ್ರೀಲ ಪ್ರಭುಪಾದರ ಶಿಷ್ಯರಾಗಲು ನಾವು ಪ್ರಯತ್ನಿಸಿದರೆ ಸಾಕು, ಪ್ರಾಮಾಣಿಕತೆಯಿಂದ ಪ್ರಯತ್ನಿಸಿದರೆ ಸಾಕು, ಏನು ನಷ್ಟವಿಲ್ಲ. ಒಬ್ಬನು ಪ್ರಾಮಾಣಿಕತೆಯಿಂದ ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಆಗುವುದಿಲ್ಲ ಎಂಬ ಮಾತೇ ಇಲ್ಲ. ಒಂದು ವೇಳೆ ಯಾರಾದರೂ ಅರ್ಹತೆಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದರೂ ನಷ್ಟವಿಲ್ಲ. ಇಂದಿಲ್ಲದಿದ್ದರೆ ಕೂಡ ನಾಳೆಯಾದರೂ ಖಂಡಿತವಾಗಿಯೂ ಒಬ್ಬ ನಿಜವಾದ ಶಿಷ್ಯನಾಗಲು ಅರ್ಹತೆಗಳನ್ನು ಪಡೆದೇ ಪಡೆಯುತ್ತೇವೆ, ಇದರಲ್ಲಿ ಸಂದೇಹವೇ ಇಲ್ಲ. ಏಕೆಂದರೆ ನಾವು ನಮ್ಮ ಜೀವನದಲ್ಲಿ ಎರಡರ ಆಶ್ರಯವನ್ನು ಪಡೆದಿದ್ದೇವೆ. ಒಂದು ಹರೇ ಕೃಷ್ಣ ಮಹಾಮಂತ್ರದ ಆಶ್ರಯ, ಮತ್ತೊಂದು ಶ್ರೀಲ ಪ್ರಭುಪಾದರ ಚರಣ ಕಮಲಗಳ ಆಶ್ರಯ. ಈ ಎರಡು ಆಶ್ರಯವನ್ನು ಪಡೆದ ಒಬ್ಬ ಸಿನ್ಸಿಯರ್ ಡಿವೋಟಿ, ಸೀರಿಯಸ್ ಡಿವೋಟಿ, ನಿಜವಾದ ಭಕ್ತನು ಎಂದೆಂದಿಗೂ ನಾಶವಾಗುವುದಿಲ್ಲ, ಒಂದಲ್ಲ ಒಂದು ದಿನ ಜಯಿಸೇ ಜಯಿಸುತ್ತಾನೆ, ಭಗವಂತನ ಧಾಮಕ್ಕೆ ಸೇರುತ್ತಾನೆ. ಇದೇ ಸತ್ಯ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಭಗವಂತನ ಈ ಎರಡು ಚರಣ ಕಮಲಗಳನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಒಂದು ಹರೇ ಕೃಷ್ಣ ಮಹಾಮಂತ್ರ, ಮತ್ತೊಂದು ಗುರುವಿನ ಆಶ್ರಯ. ಹರೇ ಕೃಷ್ಣ.